ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ತೆಲಂಗಾಣಕ್ಕೆ ಭೇಟಿ, ಹಲವು ಅಭಿವೃದ್ದಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಹಾಗೂ ರೈಲ್ವೆ ಯೋಜನೆಗಳಿಗೆ ಚಾಲನೆ. ಸ್ವಚ್ಛತೆಯೇ ಸೇವೆ ಅಭಿಯಾನದ ಭಾಗವಾಗಿ ಇಂದು ಸಂಸದೀಯ ವ್ಯವಹಾರಗಳ ಸಚಿವಾಲಯದಲ್ಲಿ ಒಂದು ಗಂಟೆ ಸ್ವಚ್ಛತಾ ಕಾರ್ಯ. ಭೂಮಿಯ ಪ್ರಭಾವದ ಗೋಳದಿಂದ ಯಶಸ್ವಿಯಾಗಿ ದಾಟಿದ ಭಾರತದ ಸೌರ ಮಿಷನ್ ಆದಿತ್ಯ ಎಲ್1, ಇಸ್ರೋ ಮಾಹಿತಿ. ಏಷ್ಯನ್ ಗೇಮ್ಸ್, ಭಾರತದ ಪದಕ ಬೇಟೆ ಮುಂದುವರಿಕೆ. ಕರ್ನಾಟಕದ ರೋಹನ್ ಬೋಪಣ್ಣ, ಋತುಜಾ ಜೋಡಿಗೆ ಟೆನಿಸ್ ಮಿಶ್ರ ಡಬಲ್ಸ್ನಲ್ಲಿ ಚಿನ್ನದ ಪದಕ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ವೇಳೆ ಅವರು 13,500 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹಲವು ಅಭಿವೃದ್ದಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯವನ್ನು ನೆರವೇರಿಸಲಿದ್ದಾರೆ. ನಂತರ ನಾಗ್ಪುರ ವಿಜಯವಾಡ ಆರ್ಥಿಕ ಕಾರಿಡಾರ್ನ ಭಾಗವಾಗಿ ಹಲವು ಪ್ರಮುಖ ರಸ್ತೆಗಳ ಅಭಿವೃದ್ದಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 163G ವಿಭಾಗದ ವಾರಂಗಲ್ನಿಂದ ಖಮ್ಮಂವರೆಗಿನ 108 ಕಿಲೋಮೀಟರ್ ಉದ್ದದ ಗ್ರೀನ್ಫೀಲ್ಡ್ ಹೈವೇ ಉದ್ಘಾಟಿಸಲಿದ್ದಾರೆ. ಇದಲ್ಲದೆ ಖಮ್ಮಂ ವಿಜಯವಾಡ, ಸೂರ್ಯಪೇಟೆ ಖಮ್ಮಂ, ಹೈದರಾಬಾದ್ ವಿಶಾಖಪಟ್ಟಣಂನ ಭಾಗವಾಗಿ ಹಲವು ರಸ್ತೆಗಳನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಹೈದರಾಬಾದ್ ರಾಯಚೂರು ಕಾಚಿಗುಡ ಮಾರ್ಗದ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಈ ರೈಲು ಸೇವೆಗಳು ಕರ್ನಾಟಕ ಹಾಗೂ ತೆಲಂಗಾಣದ ಹೈದರಾಬಾದ್, ರಂಗಾರೆಡ್ಡಿ, ಮೆಹಬೂಬ್ ನಗರ, ನಾರಾಯಣಪೇಟೆ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸಲಿವೆ. ಇದಲ್ಲದೆ ಪ್ರಧಾನಿ ಹೈದರಾಬಾದ್ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಎಕನಾಮಿಕ್ಸ್, ಸ್ಕೂಲ್ ಆಫ್ ಮ್ಯಾಥಮೆಟಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಸೇರಿದಂತೆ 5 ಹೊಸ ಕಟ್ಟಡಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುನಿರಾಬಾದ್ ಮೆಹಬೂಬ್ ನಗರ್ ರೈಲು ಸಂಚಾರ ಸೇವೆಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ. ಮೆಹಬೂಬ್ ನಗರದಲ್ಲಿ ಜಕ್ಲೇರ್ ಕೃಷ್ಣಾ ಹೊಸ ರೈಲ್ವೆ ಮಾರ್ಗದ ಲೋಕಾರ್ಪಣೆ ಮತ್ತು ಕೃಷ್ಣಾದಲ್ಲಿ ರಾಯಚೂರು ಕೃಷ್ಣಾ ಕಾಚಿಗುಡ ಡೆಮು ರೈಲು ಸಂಚಾರ ಸೇವೆಗೆ ಅವರು ಹಸಿರು ನಿಶಾನೆ ತೋರಲಿದ್ದಾರೆ. ಈ ಮೂಲಕ ರಾಯಚೂರು ಪ್ರಾಂತ್ಯದ ಜನರ 25 ವರ್ಷಗಳ ನಿರೀಕ್ಷೆ ಈಡೇರಲಿದೆ ಎಂದು ಸಂಸದ ರಾಜ ಅಮರೇಶ್ವರ ನಾಯ್ಕ ತಿಳಿಸಿದ್ದಾರೆ. ನೂತನ ರೈಲ್ವೆ ಮಾರ್ಗ ಸೇವೆ ಆರಂಭದಿಂದ ಮುನಿರಾಬಾದ್ ಮತ್ತು ಮೆಹಬೂಬ್ ನಗರ್ ನಡುವೆ ಪ್ರಯಾಣದ ದೂರ ಮತ್ತು ವೇಳೆ ಕಡಿಮೆಯಾಗಲಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ನೂತನ ಮಾರ್ಗ ಕೃಷ್ಣಾ ಮೂಲಕ ಮಾಗನೂರು, ಮಕ್ತಲ್, ದೇವರಕದ್ರ, ಮೆಹಬೂಬ್ ನಗರ್, ಕಾಚಿಗೂಡ ನಡುವೆ ಸಂಪರ್ಕ ಕಲ್ಪಿಸಲಿದೆ ಎಂದು ಅವರು ಹೇಳಿದ್ದಾರೆ. ಕೃಷ್ಣಾ ದೇವರಕದ್ರ ನಡುವಣ 66 ಕಿಲೋಮೀಟರ್ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಅಂದಾಜು 943 ಕೋಟಿ ರೂಪಾಯಿ ವೆಚ್ಚ ತಗುಲಿದ್ದು, ಹೊಸ ಡೆಮು ರೈಲು ಗಾಂಧಿ ಜಯಂತಿಯಂದು ರಾಯಚೂರು ಕೃಷ್ಣಾ ಮೂಲಕ ಕಾಚಿಗುಡಕ್ಕೆ ಹಾಗೂ ಇದೇ ಮಾರ್ಗದಲ್ಲಿ ದೇವರಕದ್ರ ಕೃಷ್ಣಾ ಮೂಲಕ ರಾಯಚೂರಿಗೆ ಸಂಚರಿಸಲಿದೆ ಎಂದು ರಾಜ ಅಮರೇಶ್ವರ ನಾಯ್ಕ ಮಾಹಿತಿ ನೀಡಿದ್ದಾರೆ. ಆನ್ಲೈನ್ ಗೇಮಿಂಗ್, ಕ್ಯಾಸಿನೋಗಳು ಹಾಗೂ ಕುದುರೆ ರೇಸಿಂಗ್ಗಳಿಗೆ ತೆರಿಗೆ ವಿಧಿಸಲು ತಿದ್ದುಪಡಿ ಮಾಡಲಾದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕಾನೂನು ನಿಬಂಧನೆಗಳು ಇಂದಿನಿಂದ ಅನುಷ್ಠಾನಕ್ಕೆ ಬರುವಂತೆ ಕೇಂದ್ರ ಹಣಕಾಸು ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಕೇಂದ್ರೀಯ ಜಿಎಸ್ಟಿ ಕಾಯ್ದೆ ಬದಲಾವಣೆಗಳ ಪ್ರಕಾರ ಇ ಗೇಮಿಂಗ್, ಕ್ಯಾಸಿನೋಗಳು ಹಾಗೂ ಕುದುರೆ ರೇಸಿಂಗ್ಗಳನ್ನು ಇನ್ನು ಮುಂದೆ ಲಾಟರಿ, ಬೆಟ್ಟಿಂಗ್ ಮತ್ತು ಜೂಜಿನಂತೆಯೇ ಕ್ರಮಬದ್ದ ಹಕ್ಕುಗಳು ಎಂದು ಪರಿಗಣಿಸಲಾಗುತ್ತದೆ. ಇವುಗಳಲ್ಲಿ ಕಟ್ಟುವ ಬೆಟ್ಟಿಂಗ್ನ ಪೂರ್ಣ ಮುಖಬೆಲೆಯ ಮೇಲೆ ಶೇಕಡಾ 28% ಜಿಎಸ್ಟಿ ಅನ್ವಯವಾಗಲಿದೆ. ಅಲ್ಲದೆ ಇಂಟಿಗ್ರೇಟೆಡ್ ಜಿಎಸ್ಟಿ ಕಾಯ್ದೆಯ ತಿದ್ದುಪಡಿಗಳು ಕಡಲಾಚೆಯ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳು ಭಾರತದಲ್ಲಿ ನೋಂದಣಿ ಮಾಡಿಕೊಳ್ಳುವುದು, ದೇಶೀಯ ಕಾನೂನಿಗೆ ಅನುಸಾರವಾಗಿ ತೆರಿಗೆ ಪಾವತಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಆನ್ಲೈನ್ ಗೇಮಿಂಗ್, ಕ್ಯಾಸಿನೋಗಳು ಹಾಗೂ ಕುದುರೆ ರೇಸಿಂಗ್ಗಳನ್ನು ತೆರಿಗೆ ವಿಧಿಸಬಹುದಾದ ಕ್ಲೈಮ್ಗಳಾಗಿ ಸೇರಿಸಲು ಕಾನೂನಿಗೆ ತಿದ್ದುಪಡಿ ತರಲು ಅನುಮೋದಿಸಲಾಗಿತ್ತು. ಇದರ ಜೊತೆಗೆ ಇಂತಹ ಬೆಟ್ ಮೌಲ್ಯದ ಮೇಲೆ ಶೇಕಡಾ 28% ತೆರಿಗೆ ವಿಧಿಸಲು ನಿರ್ಧರಿಸಲಾಗಿತ್ತು. ಜಿಎಸ್ಟಿ ಕೌನ್ಸಿಲ್ ನಿರ್ಧಾರವನ್ನು ಜಾರಿಗೆ ತರಲು ಕೇಂದ್ರ ಜಿಎಸ್ಟಿ ಮತ್ತು ಇಂಟಿಗ್ರೇಟೆಡ್ ಜಿಎಸ್ಟಿ ಕಾನೂನುಗಳ ತಿದ್ದುಪಡಿಗಳಿಗೆ ಕಳೆದ ತಿಂಗಳಷ್ಟೇ ಸಂಸತ್ತು ಅಂಗೀಕರಿಸಿತ್ತು. ಇದೀಗ ಈ ನಿಬಂಧನೆಗಳು 1 ಅಕ್ಟೋಬರ್ ಅನುಷ್ಠಾನಕ್ಕೆ ಬರಲಿವೆ ಎಂದು ಹಣಕಾಸು ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಗಸ್ಟ್ನಲ್ಲಿ ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ 1 ಅಕ್ಟೋಬರ್ ಜಾರಿಗೆ ತರುವ ಬಗ್ಗೆ ನಿರ್ಧರಿಸಲಾಗಿದ್ದ ಅನುಷ್ಠಾನದ ಪರಿಶೀಲನೆಯನ್ನು 6 ತಿಂಗಳ ನಂತರ ಎಂದರೆ 2024 ಏಪ್ರಿಲ್ನಲ್ಲಿ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ. ಆನ್ಲೈನ್ ಗೇಮಿಂಗ್, ಕ್ಯಾಸಿನೋಗಳು ಮತ್ತು ಕುದುರೆ ರೇಸಿಂಗ್ಗಳ ಮೇಲೆ ಶೇಕಡಾ 28% ಜಿಎಸ್ಟಿ ವಿಧಿಸುವ ಕುರಿತು ಈ ಹಿಂದೆ ಪ್ರತಿಕ್ರಿಯಿಸಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಆನ್ಲೈನ್ ಗೇಮಿಂಗ್, ಕುದುರೆ ರೇಸಿಂಗ್, ಕ್ಯಾಸಿನೋಗಳ ಮೇಲೆ ಗರಿಷ್ಠ ತೆರಿಗೆ ವಿಧಿಸುವ ನಿರ್ಧಾರವು ಇದು ಉದ್ಯಮವನ್ನು ತುಳಿಯುವ ನಿರ್ಧಾರವಾಗಿರದೆ ಅದರ ನೈತಿಕತೆಯ ಮೇಲೆ ಉದ್ಭವಿಸುವ ಪ್ರಶ್ನೆಯ ಆಧರಿಸಿದೆ. ಇಲ್ಲಿ ಜನ ಬೆಟ್ಟಿಂಗ್ ಆಡಿ ಸುಲಭವಾಗಿ ಹಣ ಗಳಿಕೆ ಮಾಡುತ್ತಾರೆ, ಅದರ ಮೇಲೆ ತೆರಿಗೆ ವಿಧಿಸಲಾಗುತ್ತದೆ ಅಷ್ಟೇ ಎಂದು ಹೇಳಿದರು. ಸಂಕಲ್ಪ ಸಪ್ತಾಹವನ್ನು ಇದೇ 3-9 ದೇಶಾದ್ಯಂತ 329 ಜಿಲ್ಲೆಗಳಲ್ಲಿನ 500 ಆಶೋತ್ತರ ಬ್ಲಾಕ್ಗಳಲ್ಲಿ ಆಚರಿಸಲಾಗುವುದು. ಪ್ರತಿದಿನ ವಿಶೇಷ ಅಭಿವೃದ್ದಿ ಯೋಜನೆಗಳ ಕುರಿತು ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಒಂದು ವಾರ ನಡೆಯಲಿರುವ ಸಂಕಲ್ಪ ಸಪ್ತಾಹಕ್ಕೆ ಚಾಲನೆ ನೀಡಿದ ಪ್ರಧಾನಿ, ಸಪ್ತಾಹದಲ್ಲಿ ಸಂಪೂರ್ಣ ಸ್ವಾಸ್ಥ್ಯ, ಸುಪೋಷಿತ ಪರಿವಾರ, ಸ್ವಚ್ಛತಾ ಕೃಷಿ, ಶಿಕ್ಷಣ ಮತ್ತು ಸಮೃದ್ದಿಯ ಚಟುವಟಿಕೆಗಳು ನಡೆಯಲಿವೆ. ಕೊನೆಯ ದಿನ ಸಂಕಲ್ಪ ಸಮಾವೇಶದ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮ ಆಶೋತ್ತರ ಬ್ಲಾಕ್ಗಳಲ್ಲಿ ಪರಿಣಾಮಕಾರಿ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಜನರ ಜೀವನ ಮಟ್ಟ ವೃದ್ಧಿಸುವ ಗುರಿ ಹೊಂದಿದೆ. ಇಂದಿನ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ಸುಮಾರು 3,000 ಪಂಚಾಯಿತಿ ಮತ್ತು ಬ್ಲಾಕ್ ಮಟ್ಟದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದ್ದರು. ಅಲ್ಲದೆ ರೈತರು, ಬ್ಲಾಕ್ ಮತ್ತು ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ಸೇರಿ ಸುಮಾರು 2,00,000 ಜನರು ವರ್ಚುವಲ್ ರೂಪದಲ್ಲಿ ನಿನ್ನೆ ಪಾಲ್ಗೊಂಡಿದ್ದರು. ಸ್ವಚ್ಛತೆಯೇ ಸೇವೆ ಅಭಿಯಾನದ ಭಾಗವಾಗಿ ಇಂದು 1 ಗಂಟೆ ಸ್ವಚ್ಛತಾ ಅಭಿಯಾನವನ್ನು ಸಂಸದೀಯ ವ್ಯವಹಾರಗಳ ಸಚಿವಾಲಯ ಹಮ್ಮಿಕೊಂಡಿದೆ. ಅದು ದೆಹಲಿಯ ನವಯುಗ ಶಾಲೆಗಳು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಶ್ರಮದಾನ ಮೂಲಕ ಸ್ವಚ್ಛತಾ ಕಾರ್ಯಗಳನ್ನು ಸಚಿವಾಲಯ ನಡೆಸಲಿದೆ. ಈ ಕಾರ್ಯದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಮತ್ತು ನಗರ ಯೋಜನೆಗಳಡಿ ಸೆಪ್ಟೆಂಬರ್ 15 ಅಕ್ಟೋಬರ್ 2 ಸ್ವಚ್ಛತೆಯೇ ಸೇವೆ ಪಾಕ್ಷಿಕವನ್ನು ಆಯೋಜಿಸಲಾಗಿದ್ದು, ಅದರ ಭಾಗವಾಗಿ ಸಂಸದೀಯ ವ್ಯವಹಾರಗಳ ಸಚಿವಾಲಯವೂ ಕೂಡ ಹಲವು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ಭಾರತದ ಸೌರ ಮಿಷನ್ ಆದಿತ್ಯ ಎಲ್ವನ್ ಭೂಮಿಯ ಪ್ರಭಾವದ ಗೋಳದಿಂದ ಯಶಸ್ವಿಯಾಗಿ ದಾಟಿದೆ. ಈಗ ಭೂಮಿಯಿಂದ 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಲ್ಯಾಂಗ್ರೇಜ್ ಪಾಯಿಂಟ್ ಎಲ್ವನ್ ಕಡೆಗೆ ಮುನ್ನಡೆಯುತ್ತಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಇಸ್ರೋ, ಎಲ್ವನ್ ಬಾಹ್ಯಾಕಾಶ ನೌಕೆಯು ಈಗ ನಿರ್ದಿಷ್ಟ ಪಥದಲ್ಲಿದೆ ಎಂದು ತಿಳಿಸಿದೆ. ಬಾಹ್ಯಾಕಾಶ ನೌಕೆಯನ್ನು ಸೂರ್ಯ ಭೂಮಿಯ ನಡುವೆ ಇರುವ ಎಲ್ವನ್ ಪಾಯಿಂಟ್ಗೆ ಕೊಂಡೊಯ್ಯುತ್ತದೆ. 110 ದಿನಗಳ ನಂತರ ಬಾಹ್ಯಾಕಾಶ ನೌಕೆಯನ್ನು ಗ್ರೌಂಡ್ ಸ್ಟೇಷನ್ನಿಂದ ಕುಶಲತೆಯ ಮೂಲಕ ಎಲ್ವನ್ ಅನ್ನು ಕಕ್ಷೆಯಲ್ಲಿ ಇರಿಸಲಾಗುತ್ತದೆ. ಆದಿತ್ಯ ಎಲ್ವನ್ ಸೂರ್ಯನನ್ನು ಹಾಲೋ ಕಕ್ಷೆಯಿಂದ ಅಧ್ಯಯನ ಮಾಡಿದ ಮೊದಲ ಭಾರತೀಯ ಬಾಹ್ಯಾಕಾಶ ಆಧಾರಿತ ವೀಕ್ಷಣಾಲಯವಾಗಿದೆ. ಸೆಪ್ಟೆಂಬರ್ 2 ಉಡಾವಣೆಯಾದ ಬಾಹ್ಯಾಕಾಶ ನೌಕೆಯು ದ್ಯುತಿಗೋಳ, ವರ್ಣಗೋಳ ಮತ್ತು ಸೂರ್ಯನ ಮೇಲ್ಪದರವನ್ನು ಅಧ್ಯಯನ ಮಾಡುತ್ತದೆ. ಇದು ಸ್ಥಳೀಯವಾಗಿ ಅಭಿವೃದ್ದಿಪಡಿಸಿದ್ದು 7 ಪೇಲೋಡ್ಗಳನ್ನು ಹೊಂದಿದೆ. ಇಸ್ರೋ 5 ಹಾಗೂ ಶೈಕ್ಷಣಿಕ ಸಂಸ್ಥೆಗಳು 2 ಪೇಲೋಡ್ಗಳನ್ನು ಅಭಿವೃದ್ದಿಗೊಳಿಸಿದೆ. 2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಬದಲಾಯಿಸಲು ಕೊನೆಯ ದಿನಾಂಕವನ್ನು ಅಕ್ಟೋಬರ್ 7 ವಿಸ್ತರಿಸಲಾಗಿದೆ. ಹಿಂಪಡೆಯುವ ಪ್ರಕ್ರಿಯೆಗೆ ನಿರ್ದಿಷ್ಟಪಡಿಸಿದ ಅವಧಿಯು ಸೆಪ್ಟೆಂಬರ್ 30 ಅಂತ್ಯಗೊಂಡಿತು. ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ದಿನಾಂಕವನ್ನು ವಿಸ್ತರಿಸಲಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಪಷ್ಟಪಡಿಸಿದೆ. ಪರಿಶೀಲನೆಯ ಆಧಾರದ ಮೇಲೆ 2,000 ರೂಪಾಯಿಗಳ ನೋಟುಗಳ ಠೇವಣಿ ಅಥವಾ ವಿನಿಮಯಕ್ಕಾಗಿ ಪ್ರಸ್ತುತ ವ್ಯವಸ್ಥೆಯನ್ನು ಅಕ್ಟೋಬರ್ 7 ವಿಸ್ತರಿಸಲಾಗಿ ನಿರ್ಧರಿಸಿದೆ. ಬ್ಯಾಂಕುಗಳು ನೀಡಿರುವ ಮಾಹಿತಿಯ ಪ್ರಕಾರ 2023 ಮೇ 19 ಚಲಾವಣೆಯಲ್ಲಿರುವ 3.56 ಲಕ್ಷ ಕೋಟಿ ರೂಪಾಯಿ 2,000 ನೋಟುಗಳ ಪೈಕಿ 3.43 ಲಕ್ಷ ಕೋಟಿ ರೂಪಾಯಿಗಳನ್ನು ಮರಳಿ ಸ್ವೀಕರಿಸಲಾಗಿದೆ. ಕೇವಲ 0.14 ಲಕ್ಷ ಕೋಟಿ ಚಲಾವಣೆಯಲ್ಲಿ ಉಳಿದಿದೆ. ಸೆಪ್ಟೆಂಬರ್ 29 2,000 ರೂಪಾಯಿ ಮುಖಬೆಲೆಯ ನೋಟುಗಳ ಪೈಕಿ ಶೇಕಡಾ 96% ಹಿಂದಿರುಗಿಸಲಾಗಿದೆ. ಮೇ 19 ತನ್ನ ಅತ್ಯಧಿಕ ಮೌಲ್ಯದ ಕರೆನ್ಸಿ ನೋಟು 2,000 ಚಲಾವಣೆಯಿಂದ ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿತು. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದ ಕುಪ್ವಾರದ ಗಡಿ ನಿಯಂತ್ರಣ ರೇಖೆ ಬಳಿ ನುಸುಳಲು ಯತ್ನಿಸಿದ 2 ಭಯೋತ್ಪಾದಕರು ಸೇನಾ ಮತ್ತು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಹತರಾಗಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಕುಪ್ವಾರ ಪೊಲೀಸರು ಮತ್ತು ಸೇನೆಯು ಜಂಟಿ ಕಾರ್ಯಾಚರಣೆ ನಡೆಸಿದರು. ಕುಪ್ವಾರ ಜಿಲ್ಲೆಯ ಮಚಿಲ್ ಸೆಕ್ಟರ್ನ ಕುಂಕಾಡಿ ಪ್ರದೇಶದಲ್ಲಿ ಒಳನುಸುಳಲು ಭಯೋತ್ಪಾದಕರು ಪ್ರಯತ್ನಿಸಿದರು. ಇಲ್ಲಿ ಭದ್ರತಾ ಸಿಬ್ಬಂದಿ ನಡೆಸಿದ ಕಾರ್ಯಾಚರಣೆಯಲ್ಲಿ 2 ಭಯೋತ್ಪಾದಕರು ಹತರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ತೆಲಂಗಾಣಕ್ಕೆ ಭೇಟಿ, ಹಲವು ಅಭಿವೃದ್ದಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಹಾಗೂ ರೈಲ್ವೆ ಯೋಜನೆಗಳಿಗೆ ಚಾಲನೆ. ಸ್ವಚ್ಛತೆಯ ಸೇವೆ ಅಭಿಯಾನದ ಭಾಗವಾಗಿ ಇಂದು ಸಂಸದೀಯ ವ್ಯವಹಾರಗಳ ಸಚಿವಾಲಯದಲ್ಲಿ ಒಂದು ಗಂಟೆ ಸ್ವಚ್ಛತಾ ಕಾರ್ಯ. ಭೂಮಿಯ ಪ್ರಭಾವದ ಗೋಳದಿಂದ ಯಶಸ್ವಿಯಾಗಿ ದಾಟಿದ ಭಾರತದ ಸೌರ ಮಿಷನ್ ಆದಿತ್ಯ ಎಲ್ 1, ಇಸ್ರೋ ಮಾಹಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.